ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ ಶೀಘ್ರ ಬರೋಣದ ಸೂಚನೆಗಳು ಭಾಗ 2. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ಕರ್ತನಾದಂಥ ಯೇಸು ಸ್ವಾಮಿ ಹೇಳಿದಂತಹ ಮಹಾಪ್ರವಾದನೆಗಳ ಬಗ್ಗೆ ನಾವು ಕಲಿತೆವು. ಅದರಲ್ಲಿ ಯೇಸು ಸ್ವಾಮಿ ತಿಳಿಸಿದ ಅತಿ ಮುಖ್ಯವಾದಂಥ ಮಹಾಪ್ರವಾದನೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಂಥ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಯೆರೂಸಲೇಮಿನ ನಾಶನದ ವಿಚಾರವಾಗಿ ನಾವು ಕಲಿತೆವು. ನಂತರ ಆಕಾಶದಲ್ಲಿ ನಡೆಯತಕ್ಕಂಥ ಸೂಚಕ ಕಾರ್ಯಗಳು, ಅಂದರೆ ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ನಕ್ಷತ್ರಗಳಲ್ಲಿಯೂ ನಡೆದಂತಹ ಒಂದು ಘಟನೆಗಳ ಬಗ್ಗೆ ನಾವು ದಿನಾಂಕದ ಜೊತೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಘಟನೆ ನೆರವೇರಿದೆ ಅನ್ನುವ ವಿಚಾರವನ್ನು ನಾವು ನೋಡಿದೆವು. ಈ ದಿನದಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಮತ್ತೊಂದು ಪ್ರವಾದನೆ ಏನೆಂದರೆ ಮತ್ತಾಯನು ಬರೆದ ಸುವಾರ್ತೆ 24:11 ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು ಎಂಬುದಾಗಿ ಯೇಸು ಸ್ವಾಮಿ ಕೊನೆ ಕಾಲದಲ್ಲಿ ಆತನ ಬರೋಣಕ್ಕೂ ಮೊದಲು ನಡೆಯುವಂತಹ ಒಂದು ಘಟನೆ ಬಗ್ಗೆ ತಿಳಿಸಿದ್ದಾನೆ. ಈ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ ದೇವ, ನಿನ್ನ ಕೃಪೆಯಿಂದ, ನಿನ್ನ ಚಿತ್ತೆಯಿಂದ, ನಿನ್ನ ಆಲೋಚನೆಯಿಂದ ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ಸ್ವಾಮಿ ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡಿರು, ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ಹೌದು ದೇವ, ಈ ಕೊನೆ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರುಗಳು ನಮ್ಮ ಮಧ್ಯದಲ್ಲಿ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಅವರನ್ನು ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಬರ್ತಕ್ಕಂಥ ವಂಚನೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎನ್ನುವಂಥ ವಿಚಾರವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ಕೇಳುಗರ ಹೃದಯದಲ್ಲಿ ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡಿ ಬರ್ತಕ್ಕಂಥ ಆತ್ಮನ ವಂಚನೆಗಳಿಂದ ಸ್ವಾಮಿ ತಪ್ಪಿಸಿಕೊಳ್ಳುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಳ್ಳು ಪ್ರವಾದಿಗಳು. ಯೇಸು ಸ್ವಾಮಿ ತನ್ನ ಎರಡನೆಯ ಬರೋಣಕ್ಕಿಂತ ಮೊದಲು ಈ ಲೋಕದಲ್ಲಿ ಸುಳ್ಳು ಪ್ರವಾದಿಗಳು ಇರುವವರಾಗಿದ್ದಾರೆ ಎನ್ನುವಂಥ ವಿಚಾರವನ್ನು ತನ್ನ ಪ್ರವಾದನೆಯಲ್ಲಿ ತಿಳಿಸಿದ್ದಾನೆ. ಈ ಸುಳ್ಳು ಪ್ರವಾದಿಗಳ ವಿಚಾರವನ್ನು ನಾವು ಗಮನಿಸುವುದಾದರೆ ಯೆರೂಸಲೇಮಿನ ನಾಶನಕ್ಕೆ ಮೊದಲು ಸಂಭವಿಸುವಂಥ ಸೂಚನೆಗಳಲ್ಲಿ ಸುಳ್ಳು ಪ್ರವಾದಿಗಳು ಬರುವುದು ಸಹ ಒಂದಾಗಿದೆ ಎಂಬುದನ್ನು ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24:11 ನಾವು ಹೀಗಾಗಲೇ ಕಲಿತಿದ್ದೇವೆ. ಹೀಗಾಗಲೇ ಅನೇಕ ಸುಳ್ಳು ಪ್ರವಾದಿಗಳು ಬಂದು ಜನರನ್ನು ಮೋಸಗೊಳಿಸಿ ಸಾಕಷ್ಟು ಸಂಖ್ಯೆಯ ಜನರನ್ನು ಸತ್ಯದ ಮಾರ್ಗವನ್ನು ಬಿಟ್ಟು ಹೋಗುವಂತೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂತ್ರ ತಂತ್ರವಾದಿಗಳು, ಜ್ಯೋತಿಷಿಗಳು, ಕಣಿ ಹೇಳುವವರು ತಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ ಎಂದು ಹೇಳಿಕೊಂಡು ಜನರನ್ನು ಮರುಳುಗೊಳಿಸುತ್ತಿದ್ದಾರೆ ಅನ್ನುವುದನ್ನು ನಾವು ಇವತ್ತಿನ ದಿನದಲ್ಲೂ ನೋಡಬಹುದು. ಅದಕ್ಕೆ ದೇವರು ಸತ್ಯವೇದದಲ್ಲಿ 1 ತಿಮೋತಿ 4:1 ಹೀಗೆ ಹೇಳುವಂಥವರಾಗಿದ್ದಾರೆ. ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎಂಬುದಾಗಿ ಪೌಲನು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಎಚ್ಚರಿಸುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಹಾಗಾಗಿ ಇವತ್ತಿನ ದಿನದಲ್ಲಿ ಅನೇಕ ಮಂತ್ರ ತಂತ್ರವಾದಿಗಳು, ಜ್ಯೋತಿಷಿಗಳು, ಕನಿ ಹೇಳುವವರು ಅನೇಕ ಅದ್ಭುತವಾದಂತಹ ತಮ್ಮ ಶಕ್ತಿಯಿಂದ ಎದ್ದು ಅನೇಕರನ್ನು ಮರುಳುಗೊಳಿಸುವ ವಿಚಾರವನ್ನು ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಎರಡನೇ ಬರೋಣದ ವಿಚಾರವನ್ನು ಮತ್ತಾಯನು ಬರೆದ ಸುವಾರ್ತೆ 24:10 ಎತ್ತಿ ಹೇಳುವಾಗ ಯೆರೂಸಲೇಮಿನ ನಾಶನದ ವಿಚಾರವನ್ನು ತಿಳಿಸುವಂಥವನಾಗಿದ್ದಾನೆ. ಅನಂತರ ಯೇಸು ಸ್ವಾಮಿ ಹೇಳು, ನಿನ್ನ ಬರೋಣಕ್ಕೂ ಈ ಲೋಕದ ಅಂತ್ಯಕ್ಕೂ ಸೂಚನೆ ಏನು ಎಂಬುದಾಗಿ ಶಿಷ್ಯರು ಕೇಳುವಾಗ ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ವಿಚಾರ ಏನೆಂದರೆ ಅನೇಕರು ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರುಗಳು, ಸುಳ್ಳು ಪ್ರವಾದಿಗಳು ಬಂದು ಏನು ಮಾಡುವಂಥವರಾಗಿದ್ದಾರೆ ಅಂತಂದರೆ ಅನೇಕ ಜನರನ್ನು ಮೋಸಗೊಳಿಸುವಂಥವರಾಗಿದ್ದಾರೆ, ತಮ್ಮ ಮಂತ್ರ ತಂತ್ರ ವಿದ್ಯೆಗಳಿಂದ ಮರುಳುಗೊಳಿಸುವವರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ನಮ್ಮನ್ನು ಎಚ್ಚರಿಸುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಅನೇಕರು ಅನೇಕ ಜನರನ್ನು ಬೇರೆ ಬೇರೆ ವಿಧಗಳಿಂದ ಮಂತ್ರ ತಂತ್ರಗಳಿಂದ ಜ್ಯೋತಿಷ್ಯ ಕಣಿ ಹೇಳುವುದರ ವಿಚಾರವಾಗಿ ಅವರೇನು ಮಾಡುವಂಥವರಾಗಿದ್ದಾರೆ ಅಂತಂದರೆ ಅನೇಕರನ್ನು ಮೋಸಗೊಳಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎಂಬುದಾಗಿ ಪೌಲನು ತಿಮೋತಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಇಸ್ರಾಯೇಲರು ಜೀವಿಸಿದಂತಹ ಆ ಕಾಲದಲ್ಲಿಯೇ ಈ ಸುಳ್ಳು ಬೋಧಕರುಗಳು, ಈ ಸುಳ್ಳು ಪ್ರವಾದಿಗಳು ಇದ್ದರು ಎಂಬುದಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಆ ಕಾರಣದಿಂದಲೇ ಯೇಸು ಸ್ವಾಮಿ ಮೋಶೆಯ ಮೂಲಕವಾಗಿ ಅಂದು ಇಸ್ರಾಯೇಲ್ ಜನಗಳನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಧರ್ಮೋಪದೇಶ ಕಾಂಡ 13:1-3 ತನಕ ನಾವು ನೋಡುವುದಾದರೆ, ಯಾವ ಪ್ರವಾದಿಯಾಗಲಿ ಕನಸು ಕಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತಾ ಆ ಬೋಧನೆಗಳನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯಗಳನ್ನಾಗಲಿ ತೋರಿಸಿಕೊಡುತ್ತೇನೆಂದು ಹೇಳಲು ಅವನು ಹೇಳಿದಂತೆ ನಡೆದರೂ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯೆಹೋವನನ್ನು ಇರುವ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದು ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಎಂಬುದಾಗಿ ದೇವರು ಹೇಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ಅನೇಕ ಪ್ರವಾದಿಗಳು ನನಗೆ ಕನಸು ಬಂದಿದೆ, ನನಗೆ ದರ್ಶನ ಬಂದಿದೆ, ದೇವರು ಈ ರೀತಿಯಾಗಿ ಹೇಳಿದ್ದಾನೆ ಎಂಬುದಾಗಿ ಸುಳ್ಳಾಗಿ ಹೇಳಿ ಅವರೇನು ಮಾಡುವಂಥವರಾಗಿದ್ದಾರೆ ಅಂತಂದರೆ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಆದರೆ ನೀವು ಅವುಗಳಿಗೆ ಲಕ್ಷ್ಯ ಕೊಡಬಾರದು, ಕಿವಿಗೊಡಬಾರದು ಎಂಬುದಾಗಿ ದೇವರು ಅಂದು ಇಸ್ರಾಯೇಲ್ ಜನರಿಗೆ ಎಚ್ಚರಿಕೆಯನ್ನು ನೀಡಿದನು. ಪ್ರಿಯ ಕೇಳುಗರೆ, ಅದರಲ್ಲೂ ವಿಶೇಷವಾಗಿ ಅನೇಕ ಜನರು ಮಂತ್ರವಾದಿಗಳು, ತಂತ್ರವಾದಿಗಳು, ಜ್ಯೋತಿಷಿಗಳು, ಕಣಿ ಹೇಳುವವರು, ಹೆಚ್ಚಿನ ಜನರು ಇಸ್ರಾಯೇಲ್ ಮಧ್ಯದಲ್ಲಿ ಬಂದು ಅವರಿಗೆ ಅದ್ಭುತಗಳನ್ನು ಮಾಡುವುದರ ಮೂಲಕವಾಗಿ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥವರಾಗಿದ್ದರು. ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸುವುದಾದರೆ ಸುಳ್ಳು ಪ್ರವಾದಿಗಳು ಸಹ ಇದ್ದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಎಲಿಯನ ಒಂದು ಕಾಲದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಎಲಿಯ ಒಬ್ಬ ನಿಜ ಪ್ರವಾದಿ, ಆದರೆ ಬಾಳನ ಸುಳ್ಳು ಪ್ರವಾದಿಗಳು 450 ಜನ ಇದ್ದು ಆ ಕಾರ್ಮೇಲ್ ಬೆಟ್ಟದ ಮೇಲೆ ಯಾವ ರೀತಿಯಾಗಿ ಅವರು ತಮ್ಮ ದೇವರನ್ನು ಕರೆಯಲು ಮಾಡಿದಂಥ ಕಾರ್ಯಗಳು ಎಂಥ ರೀತಿಯಲ್ಲಿತ್ತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಂಥವರಾಗಿದ್ದೇವೆ. ಪ್ರಿಯ ಕೇಳುವರೆ, ಈ ದಿನಗಳಲ್ಲಿಯೂ ಸಹ ಅದೇ ರೀತಿಯಾದಂಥ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಜನಗಳನ್ನು ಮರುಳುಗೊಳಿಸಿ ಸೈತಾನ ಈ ದುರ್ಬೋಧನೆಯಿಂದ ತನ್ನ ಕಡೆಗೆ ಸೆಳೆದುಕೊಳ್ಳುವಂತೆವನಾಗಿದ್ದಾನೆ. ಆದರೆ ಎಲಿಯ ಪ್ರವಾದಿ ಒಬ್ಬನೇ ಇದ್ದು ಪರಲೋಕದಿಂದ ಅವನು ಬೆಂಕಿಯನ್ನು ತರುವುದರ ಮೂಲಕವಾಗಿ ನಿಜ ದೇವರು ಯಾರು ಎಂಬುದನ್ನು ಆತನು ಅಲ್ಲಿದ್ದಂಥ ಇಸ್ರಾಯೇಲ್ ಜನರಿಗೆ ತೋರಿಸಿಕೊಟ್ಟನು. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ಜೀವಿಸುವಂಥ ನಾವು ಯಾರು ಸುಳ್ಳು ಪ್ರವಾದಿ, ಯಾರು ನಿಜ ಪ್ರವಾದಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾವ ರೀತಿಯಲ್ಲಿ ಎಂದರೆ ಆತ್ಮನ ಫಲಗಳಿಂದ, ಅಂದರೆ ಅವರ ಫಲಗಳಿಂದ ನಾವು ಅರಿತುಕೊಳ್ಳುವಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಅವರು ಬೋಧನೆಯನ್ನು ಮಾಡುವಂಥವರಾಗಿದ್ದಾರೆ, ಯಾವ ರೀತಿಯಲ್ಲಿ ಸತ್ಯವನ್ನು ಎತ್ತಿ ತಿಳಿಸುವಂಥವರಾಗಿದ್ದಾರೆ, ಅವರ ಗುಣ ನಡತೆ ಹೇಗಿದೆ ಅನ್ನುವಂತಹ ವಿಚಾರಗಳನ್ನು ನಾವು ಸತ್ಯವೇದಕ್ಕೆ ತಕ್ಕಂತೆ ಅವರ ಜೀವಿತಕ್ಕೆ ಅಳವಡಿಸಿದಾಗ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಯಾರು ಸುಳ್ಳು ಪ್ರವಾದಿಗಳು, ಯಾರು ನಿಜ ಪ್ರವಾದಿಗಳು ಎಂಬುದಾಗಿ. ಅದಕ್ಕೋಸ್ಕರವೇ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಕೊನೆಯ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಬರ್ತಕ್ಕಂಥವರಾಗಿದ್ದಾರೆ. ಸಾಧ್ಯವಾದರೆ ಆಯ್ದುಕೊಂಡವಂಥರವನ್ನು, ಅಂದರೆ ದೇವರ ಸತ್ಯವನ್ನು ತಿಳಿದುಕೊಂಡಂತಹ ಅನೇಕ ಜನರನ್ನು ಸಹ ಮೋಸಗೊಳಿಸುವಂತಹ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ ಕೊನೆಯ ಕಾಲದಲ್ಲಿ. ಹಾಗಾಗಿ ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಸತ್ಯವೇದದ ಆಧಾರದೊಂದಿಗೆ ನಾನು ನೆಲೆಗೊಂಡಿದ್ದೇನಾ, ಆತನ ವಾಕ್ಯಗಳು ನನ್ನ ಹೃದಯದಲ್ಲಿ ಅಡಕವಾಗಿದೆಯಾ, ಅಥವಾ ನಾನು ಏನಾದರೂ ದೆವ್ವಗಳ ಬೋಧನೆಗಳಿಗೆ ಲಕ್ಷ್ಯ ಕೊಡುವಂತೆವನಾಗಿದ್ದೇನಾ, ತಪ್ಪಾದಂತಹ ದುರ್ಬೋಧನೆಗಳಿಗೆ ನಾನು ಒಳಗಾಗಿದ್ದೇನಾ ಅನ್ನುವುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ. ಆದರೆ ಈ ಪ್ರವಾದನೆಯು ಕೊನೆಯ ಕಾಲಕ್ಕಾಗಿಯೂ ಸಹ ಹೇಳಲ್ಪಟ್ಟಿರತಕ್ಕಂಥ ಒಂದು ಪ್ರವಾದನೆಯಾಗಿದೆ. ಸುಳ್ಳು ಪ್ರವಾದಿಗಳು ಬರುವುದು ಕ್ರಿಸ್ತನ 2ನೇ ಬರೋಣದ ಸೂಚನೆಯೂ ಆಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಸುಳ್ಳು ಪ್ರವಾದಿಗಳನ್ನು ನಾವು ಯಾವಾಗಲೂ ಎದುರಿಸಿ ನಿಲ್ಲಬೇಕಾಗಿದೆ. ಸುಳ್ಳು ದರ್ಶನಗಳನ್ನು, ಸುಳ್ಳು ಕನಸುಗಳನ್ನು ಕಂಡೆವೆಂದು ಜನರು ಹೇಳಿಕೊಳ್ಳುತ್ತಾರೆ. ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅನೇಕರು ಸುಳ್ಳು ದರ್ಶನಗಳನ್ನು, ಸುಳ್ಳು ಕನಸುಗಳನ್ನು ಕಾಣುವಂಥವರಾಗಿದ್ದೇವೆ. ಹೌದು, ನನಗೆ ಕ್ರಿಸ್ತನೇ ದರ್ಶನವನ್ನು ಕೊಟ್ಟಿದ್ದಾನೆ, ನಾನು ಕಂಡೆ ಈ ರೀತಿಯಾಗಿ ನಡೆಯಿತು, ಆ ರೀತಿಯಾಗಿ ನಡೆಯಿತು ಎಂಬುದಾಗಿ ತಪ್ಪಾದಂಥ ಬೋಧನೆಗಳನ್ನು ಹೇಳುವಂಥವರಾಗಿದ್ದಾರೆ. ಅನೇಕರು ನಾನು ಪರಲೋಕಕ್ಕೆ ಹೋದೆ, ಅಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಮಾತನಾಡಿದೆ, ಅಲ್ಲಿ ನಮ್ಮ ಪಿತೃಗಳ ಸಂಗಡ ಮಾತನಾಡಿದೆ, ಮೋಶೆಯ ಸಂಗಡ ಮಾತನಾಡಿದೆ, ಎಲಿಯನನ್ನು ನೋಡಿದೆ, ಅಥವಾ ನಮ್ಮ ಪೂರ್ವಿಕರು ಯಾರಾದರೂ ಸತ್ತರೆ ಅವರು ಅಲ್ಲಿದ್ದರು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇದೆಲ್ಲ ಕಲ್ಪನೆಗಳು ಪ್ರಿಯ ಕೇಳುಗರೆ, ಇದು ದೇವರು ನೀಡಿದಂತಹ ಕನಸುಗಳಲ್ಲ, ಇದು ದೇವರು ನೀಡಿದಂತಹ ದರ್ಶನಗಳಲ್ಲ. ಈ ರೀತಿ ಹಾಗೆ ಹೇಳುವವರನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವುದು ಅವಶ್ಯಕವಾಗಿದೆ ಪ್ರಿಯ ಕೇಳುಗರೆ. ಆದ್ದರಿಂದಲೇ ದೇವರು ನಮ್ಮನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಯೆಶಾಯನ ಪ್ರವಾದನೆ ಗ್ರಂಥ 8:19-20 ತನಕ ನಾವು ಓದುವುದಾದರೆ, ಲೊಚ್ಚುಗುಟ್ಟುವ ಪಿಟಿಪಿಟಿಗುಟ್ಟುವ ಪೇತ ವಿಚಾರಗಳನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳರು. ಜನರು ತಮ್ಮ ದೇವರನ್ನೇ ಆಶ್ರಯಿಸಬಾರದೋ? ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ? ದೇವರ ಉಪದೇಶವನ್ನು ದೇವರ ಬೋಧನೆಗಳನ್ನು ವಿಚಾರಿಸುವ ಎಂದು ಅವರು ಹೇಳಿದರೆ ಅವರಲ್ಲಿ ಎಂದಿಗೂ ಬೆಳಗಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅನೇಕರು ಇವತ್ತು ಈ ಒಂದು ಬರ್ತಕ್ಕಂತಹ ವಿಚಾರಗಳನ್ನು ದರ್ಶನಗಳ ಮೂಲಕವಾಗಿ, ಕನಸು ಕಂಡೆ ನಾನು ಎಂಬುದರ ಮೂಲಕವಾಗಿ, ನಾನು ಮುಂದಿನ ದಿನಗಳಲ್ಲಿ ನಡೆಯುವಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅನೇಕರು ಹೇಳುವಂಥವರಾಗಿದ್ದಾರೆ. ಇದೆಲ್ಲ ಅವರು ಯಾವ ರೀತಿಯಲ್ಲಿ ಮಾಡುವಂಥವರಾಗಿದ್ದಾರೆ ಅಂದರೆ, ಸತ್ತವರ ಆತ್ಮದ ಮೂಲಕವಾಗಿ ಅವರು ಕೇಳುವಂಥವರಾಗಿದ್ದಾರೆ. ಅಂದರೆ ಸೈತಾನನು ಸತ್ತವರ ಹೆಸರನ್ನು ಹೇಳಿಕೊಂಡು ಬಂದು ಈ ರೀತಿಯಾಗಿ ಅವರ ಜೊತೆಯಲ್ಲಿ ಮಾತನಾಡುವುದನ್ನು ಅವರು, ನನಗೆ ದೇವರೇ ಹೇಳಿದ್ದಾನೆ, ದೇವರ ಶಕ್ತಿ, ದೇವರ ಆತ್ಮ ಬಂದು ನನ್ನಲ್ಲಿ ಹೇಳಿತು ಎನ್ನುವುದಾಗಿ ಬಿಂಬಿಸುವುದರ ಮೂಲಕವಾಗಿ ಅನೇಕ ಜನರನ್ನು ಮೋಸಗೊಳಿಸುವಂಥವರಾಗಿದ್ದಾರೆ. ಹಾಗಾಗಿ ನಾವು ಈ ಸುಳ್ಳು ಪ್ರವಾದಿಗಳ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು. ಅವರನ್ನು ನಾವು ಯಾವಾಗಲೂ ಎದುರಿಸುವಂಥವರಾಗಿರಬೇಕು. ಆತ್ಮನ ಒಂದು ಫಲಗಳು ಅವರಲ್ಲಿ ಇದೆಯಾ? ದೇವರ ವಾಕ್ಯದ ಮೂಲಕವಾಗಿ ಅವರು ಮಾತನಾಡತಕ್ಕಂಥವರಾಗಿದ್ದಾರಾ ಎಂಬುದಾಗಿ ನಾವು ವಿಚಾರಿಸಬೇಕು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳಿದರೆ ಅವರಿಗೆ ಎಂದೂ ಬೆಳಗಾಗುವುದಿಲ್ಲ. ಇದನ್ನು ಆಂಗ್ಲ ಭಾಷೆಯಲ್ಲಿ ನಾವು ನೋಡಿದರೆ ಲಾ ಅಂಡ್ ಟೆಸ್ಟಿಮನಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಲಾ ಅಂದರೆ ದೇವರ ಆಜ್ಞೆ, ಮತ್ತು ಸಾಕ್ಷಿ ವಿಚಾರದಲ್ಲಿ ಅವರು ಹೇಳಲಿಲ್ಲ ಅಂದರೆ ಅವರಲ್ಲಿ ಬೆಳಕಿಲ್ಲ ಎಂಬುದಾಗಿ. ಯಾರಾದರೂ ಯಾವುದೇ ವಿಚಾರವನ್ನು, ನಾನು ದೇವರಿಂದ ಕನಸು ಕಂಡೆ, ನಾನು ದೇವರಿಂದ ದರ್ಶನಗಳನ್ನು ಕಂಡೆ, ಪ್ರವಾದನೆಗಳನ್ನು ಹೇಳುತ್ತೇನೆ ಅಂದರೆ, ಅವರು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳುವಂಥ ವಿಚಾರಗಳನ್ನು ಹೇಳಬೇಕು. ಎರಡನೆಯದು, ಸತ್ಯವೇದದಲ್ಲಿ ಹೇಳಿರ್ತಕ್ಕಂಥ ವಿಚಾರಕ್ಕೂ ಅವರು ಹೇಳುವಂಥ ವಿಚಾರಕ್ಕೂ ಹೊಂದಾಣಿಕೆ ಆಗುವಂತೆ ಇರಬೇಕು. ಎರಡಕ್ಕೂ ಸಹ ಒಂದಕ್ಕೊಂದು ತದ್ವಿರುದ್ಧವಾಗಿ ಯಾರಾದರೂ ಹೇಳಿದರೆ ಅವರು ಸುಳ್ಳು ಪ್ರವಾದಿಗಳಾಗುವಂಥವರಾಗಿದ್ದಾರೆ ಪ್ರಿಯ ಕೇಳುಗರೆ. ಹಾಗಾಗಿ ಅವರು ಹೇಳುವಂಥ ವಿಚಾರಗಳು ಸತ್ಯವೇದಕ್ಕೆ ಆಧಾರವಾಗಿದೆಯಾ, ಅವರು ಕಂಡಂಥ ಕನಸುಗಳು ಸತ್ಯವೇದಕ್ಕೆ ಆಧಾರವಾಗಿದೆಯಾ ಅನ್ನುವಂಥ ವಿಚಾರವನ್ನು ನಾವು ಪರೀಕ್ಷಿಸಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೇ. ಅಷ್ಟು ಮಾತ್ರವಲ್ಲದೆ ಅವರು ಹೇಳ್ತಕ್ಕಂಥ ವಿಚಾರ ದೇವರ ವಾಕ್ಯದ ಜೊತೆ ಹೊಂದಾಣಿಕೆ ಆಗಿದೆಯಾ ಎಂಬುದನ್ನು ಪ್ರತಿ ಸಾರಿಯೂ ಸಹ ದೇವರ ವಾಕ್ಯದ ಜೊತೆ ನಾವು ಹೋಲಿಕೆ ಮಾಡಿ ನೋಡಬೇಕಾಗಿದೆ. ಆದರೆ ದೇವರ ವಾಕ್ಯವನ್ನು ಅವರೆದುರಿಗೆ ನಿಂತು ನಾವು ಸಾರಬೇಕಾಗಿದೆ. ಇಂತಹ ಒಬ್ಬ ಸುಳ್ಳು ಪ್ರವಾದಿಗಳು ನಮ್ಮ ಮಧ್ಯೆ ಬರ್ತಕ್ಕಂಥವನಾಗಿದ್ದಾನೆ ಅಂದರೆ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ವಾಕ್ಯವನ್ನು ಅವರ ಎದುರಿಗೆ ನಿಂತು ಸಾರಬೇಕಾಗಿದೆ ಪ್ರಿಯ ಕೇಳುಗರೆ. ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ಸ್ವರವನ್ನು ನಾವು ನಿರಾಕರಿಸಬಾರದು. ಸುಳ್ಳು ಪ್ರವಾದಿಗಳನ್ನು ನಾವು ಯಾವಾಗಲೂ ಎದುರಿಸುವಂಥವರಾಗಿರಬೇಕು. ಅವ್ರಿಗೆ ಬರ್ತಕ್ಕಂಥ ಸುಳ್ಳು ದರ್ಶನಗಳು, ಅವ್ರ ಕನಸುಗಳನ್ನು ನಾವು ಸತ್ಯವೇದಕ್ಕೆ ಹೋಲಿಸಿ ಅವರ ಎದುರಿಗೆ ನಿಂತು ದೇವರ ವಾಕ್ಯ ಹೀಗೆ ಹೇಳ್ತಕ್ಕಂಥದ್ದಾಗಿದೆ, ನೀವು ಈ ರೀತಿಯಾಗಿ ಹೇಳುವಂಥವರಾಗಿದ್ದೀರಾ, ಇದು ಹೇಗೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನು ನಾವು ಹೇಳಬೇಕು. ದೇವರ ಮಾತುಗಳಿಗೆ ನಾವು ಕಿವಿಗೊಳ್ಳಬೇಕು. ಅದಕ್ಕೋಸ್ಕರವೇ ನಾವು ನೋಡಿದೆವು 2 ತಿಮೋತಿ 4:1 ವಚನದಲ್ಲಿ, ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು ಎಂಬುದಾಗಿ ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳು 20:30 ವಚನದಲ್ಲಿ ಪೌಲ ಎಫೆಸಿಯ ಸಭೆಯ ವಿಚಾರವಾಗಿ ಮಾತನಾಡುವಾಗ, ಆ ಎಫೆಸಿಯ ಸಭೆಯಲ್ಲಿ ಹೆಚ್ಚು ಕಡಿಮೆ 3 ವರ್ಷಗಳ ಕಾಲ ಸತ್ಯವನ್ನು ತಿಳಿಸಿ ಅವರಿಗೆ ಎಲ್ಲ ರೀತಿಯ ಒಂದು ಪರಿಶುದ್ಧತೆಗೆ ತಕ್ಕಂತೆ ಸತ್ಯವೇದವನ್ನು ಬೋಧಿಸುವವನಾಗಿದ್ದಾನೆ. ಬೋಧಿಸಿ ಆ ಪಟ್ಟಣವನ್ನು ಬಿಟ್ಟು ಹೋಗುವಾಗ ಅವನು ಒಂದು ಎಚ್ಚರಿಕೆ ಮಾತನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ನಾನು ಹೋದ ನಂತರ ಅನೇಕರು ನಿಮ್ಮಲ್ಲೇ ವಕ್ರವಾದಂಥ ಮಾತುಗಳನ್ನು ಹಾಡಿ ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರಿಂದ ನಿಮ್ಮನ್ನು ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ. ನೀವು ಎಚ್ಚರವಾಗಿರಿ ಎಂಬುದಾಗಿ ಆತನು ಎಚ್ಚರಿಸುವಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಹಾಗಾಗಿ ಇವತ್ತು ನಾವು ಸಹ ಸತ್ಯವೇದದ ಆಧಾರವನ್ನು ಹೊಂದಿಕೊಂಡು ಸತ್ಯವೇದಕ್ಕೆ ತಕ್ಕಂತೆ ನಾವು ಜೀವಿಸುವಂಥವರಾಗಿದ್ದೇವೆ. ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾಕೆಂದರೆ ಅನೇಕ ಸುಳ್ಳು ಪ್ರವಾದಿಗಳು, ಅನೇಕ ಸುಳ್ಳು ಬೋಧಕರುಗಳು ನಮ್ಮ ಮಧ್ಯೆ ಇವತ್ತು ಎದ್ದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರಿಂದ ನಾವು ಬೋಧಿಸಲ್ಪಟ್ಟೆವೆಂದು ಹೇಳಿಕೊಂಡು ಇತರರಿಗೆ ಮಾರ್ಗದರ್ಶನ ನೀಡಲು ಪ್ರಯತ್ನಿಸುವವರಲ್ಲಿ ಅನೇಕರು ದೇವರ ಕಾರ್ಯ ಮಾಡುತ್ತೇವೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಆ ಕಾರ್ಯಗಳನ್ನು ದೇವರು ಅವರಿಗೆ ವಹಿಸಿಲ್ಲ. ಇದರ ಪರಿಣಾಮವಾಗಿ ಗಲಿಬಿಲಿ ಉಂಟಾಗುತ್ತದೆ. ಪ್ರತಿಯೊಬ್ಬರೂ ಸಹ ಮನಪೂರ್ವಕವಾಗಿಯೂ ತಾನೇ ದೇವರನ್ನು ಹುಡುಕಲಿ, ಆಗ ಅವರು ದೇವರ ಚಿತ್ತವೇನೆಂದು ತಿಳಿದುಕೊಳ್ಳುವವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಅನೇಕರು ತಮ್ಮನ್ನು ತಾವು ಸ್ವಯಂ ಪ್ರೇರಿತವಾಗಿ ಇವತ್ತು ನಾನು ಪ್ರವಾದಿ, ದೇವರು ನನಗೆ ದರ್ಶನಗಳನ್ನು ಕೊಡ್ತಕ್ಕಂಥನಾಗಿದ್ದಾನೆ, ಕನಸುಗಳನ್ನು ಕೊಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ತಮ್ಮನ್ನು ತಾವು ಸ್ವಯಂಪ್ರೇರಿತವಾಗಿ ಹೇಳಿಕೊಳ್ಳುವಂಥವರಾಗಿದ್ದಾರೆ. ದೇವರು ಅವರಿಗೆ ಆ ಕೆಲಸವನ್ನು ಕೊಟ್ಟಿಲ್ಲ. ಪ್ರಿಯ ಕೇಳುಗರೆ, ನಾವು ದೇವರ ವಾಕ್ಯಕ್ಕೆ ಅವರನ್ನು ಹೋಲಿಕೆ ಮಾಡಿ ನೋಡಿ ಕಂಡುಕೊಂಡು ಅವರನ್ನು ನಾವು ಸತ್ಯವೇದದ ಪ್ರವಾದನೆಗಳ ಜೊತೆ, ಸತ್ಯವೇದದಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳ ಜೊತೆ ಹೊಂದಾಣಿಕೆ ಮಾಡಿ ಅವರು ಸುಳ್ಳು ಪ್ರವಾದಿಯು ನಿಜ ಪ್ರವಾದಿ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರವೇ ಕೊನೆಯ ಕಾಲದಲ್ಲಿ 2 ಥೆಸಲೋನಿಕದವರಿಗೆ 2:9 ತಿಳಿಸ್ತಕ್ಕಂಥದ್ದಾಗಿದೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಸಾರವಾಗಿರುವುದು, ಅದು ಮೋಸಗೊಳಿಸುವ ಸಕಲ ವಿಧವಾದಂಥ ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಗಳಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು ಎಂಬುದಾಗಿ ಇಲ್ಲಿ ಪೌಲನ ಎಚ್ಚರಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅಧರ್ಮ ಸ್ವರೂಪನು ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೀತಕ್ಕಂತಹ ಒಬ್ಬ ಮನುಷ್ಯನು ಬರ್ತಕ್ಕಂಥವನಾಗಿದ್ದಾನೆ. ಆತನು ಮಾಡುವಂತಹ ಕೆಲಸಗಳೆಲ್ಲವೂ ಸಹ ಸೈತಾನನ ಮಾಟಕ್ಕನುಸಾರವಾಗಿರುವುದು, ಅದನ್ನು ನಾವು ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕಾಗಿದೆ. ಅದೇ ರೀತಿಯಾಗಿ ಮಾರ್ಕನ ಸುವಾರ್ತೆ 13:22 ಓದಬೇಕಾದರೆ, ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರುಗಳು ಹೆಚ್ಚೆಚ್ಚಾಗಿ ಎಲ್ಲ ಕಡೆಯಲ್ಲೂ ಬಂದು ವಂಚಿಸುವಂತಹ ಕಾಲಘಟ್ಟದಲ್ಲಿದ್ದೇವೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಶ್ರೀಮತಿ ವೈಟಮ್ನವರು, ಅವರೊಬ್ಬರು ಪ್ರವಾದಿಯಾಗಿದ್ದು ತಮ್ಮ ಅನುಭವವನ್ನು ಅವರು ತಿಳಿಸುವಂಥವರಾಗಿದ್ದಾರೆ. ಏನು ಅವರ ಅನುಭವ ಅಂದರೆ, 1894 ಒಂದು ರಾತ್ರಿಯಲ್ಲಿ ಅಪರಿಚಿತವಾದಂಥ ಒಬ್ಬ ವ್ಯಕ್ತಿ ಈ ಒಬ್ಬ ಪ್ರವಾದಿಯನ್ನು, ಅಂದರೆ ಶ್ರೀಮತಿ ವೈಟಮ್ಮನವರನ್ನು ಭೇಟಿಯಾಗಬೇಕೆಂದು ಬರುವಂತರಾಗಿದ್ದಾರೆ. ಅವರು ಆಸ್ಟ್ರೇಲಿಯಾದ ಒಂದು ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಬರುವಂಥವನಾಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆತನು ಬಂದು ಶ್ರೀಮತಿ ವೈಟಮ್ಮನವರನ್ನು ಭೇಟಿಯಾಗಲು ಪ್ರಯತ್ನಿಸುವಾಗ ಅವರು ನಿರಾಕರಿಸುವಂಥವರಾಗಿದ್ದಾರೆ. ಆದರೆ ಆ ರಾತ್ರಿಯಲ್ಲೇ ಅವನು ಅಲ್ಲೇ ಇರುವಂಥವನಾಗಿದ್ದಾನೆ. ಮರುದಿನ ಬೆಳಿಗ್ಗೆ ಪ್ರಾರ್ಥನೆ ಆದ ನಂತರ ಎಲ್ಲರೂ ಅವರವರ ಕೆಲಸಕ್ಕೆ ಹೊರಡಲು ಸಿದ್ಧರಾಗುವವರಾಗಿದ್ದಾರೆ. ಆಗ ಯುವಕನು ಎಲ್ಲರನ್ನ ಕುಳಿತುಕೊಳ್ಳುವಂತೆ ಹೇಳುವಂತೆವನಾಗಿದ್ದಾನೆ. ಅವನು ತಾನು ಒಂದು ಸಂದೇಶವನ್ನು ಕೊಡುತ್ತೇನೆಂದು ಹೇಳಿ ತಾನು ಬರೆದುಕೊಂಡು ಬಂದಿದ್ದ ಸಂದೇಶವನ್ನು ಓದಿ ಆ ಲೋಕದಲ್ಲಿ ಜೀವಿಸುವವರ ನ್ಯಾಯ ವಿಚಾರಣೆಯು ಈಗ ಪರಲೋಕದಲ್ಲಿ ಆರಂಭವಾಗಿದೆ ಎಂಬುದನ್ನು ಆತನು ಹೇಳುವಂತೆವನಾಗಿದ್ದಾನೆ. ನೋಡಿ ಪ್ರಿಯ ಕೇಳುಗರೆ, ಇದನ್ನೇ ಸುಳ್ಳು ಬೋಧನೆ ಎಂಬುದಾಗಿ ಅವನು ಎಲ್ಲರನ್ನ ಕೂರಿಸಿ ಹೇಳುವಂಥವನಾಗಿದ್ದಾನೆ. ಈಗ ಪರಲೋಕದಲ್ಲಿ ಜೀವಂತವಾಗಿರುವವರಿಗೆ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಆದರೆ ಶ್ರೀಮತಿ ವೈಟಮ್ನವರು ಈ ಯುವಕನ ಹೇಳುವಂಥ ಮಾತನ್ನು ಗಮನಿಸಿ ಅವರು ಹೇಳುವಂಥವರಾಗಿದ್ದಾರೆ, ನಿನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ, ಸತ್ಯವೇದದ ಪ್ರಕಾರ ಹೇಳುವುದನ್ನು ನಾವು ನಂಬುತ್ತೇವೆ, ನೀನು ನಮಗೆ ಹೇಳಬೇಕಾಗಿರುವುದನ್ನು ನೇರವಾಗಿ ಹೇಳು ಎಂಬುದಾಗಿ ಅವರು ಮತ್ತೆ ಅವನನ್ನು ಕೇಳುವಂಥವರಾಗಿದ್ದಾರೆ. ಅದಕ್ಕೆ ಅವನು, ನಾವು ತಕ್ಷಣದಲ್ಲೇ ಆಸ್ಟ್ರೇಲಿಯಾ ದೇಶವನ್ನು ಬಿಟ್ಟು ಅಮೇರಿಕದ ಮೆಕ್ಸಿಕನ್ ರಾಜ್ಯದಲ್ಲಿರುವ ಬ್ಯಾಟಲ್ ಕ್ರೀಕ್ಗೆ ಹೋಗಬೇಕೆಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ಶ್ರೀಮತಿ ವೈಟಮ್ನವರು ಕಾರಣವೇನೆಂದು ಅವನನ್ನು ಕೇಳುವಂಥವರಾಗಿದ್ದಾರೆ. ಅದಕ್ಕೆ ಅವನು ಏನುವಂಥವನಾಗಿದ್ದಾನೆ, ಬದುಕಿರುವವರ ನ್ಯಾಯ ವಿಚಾರಣೆ ಪರಲೋಕದಲ್ಲಿ ಆರಂಭವಾಗಿದೆ ಎಂಬ ಸಂದೇಶದ ಈ ಸತ್ಯವನ್ನು ಬೇರೆಯವರಿಗೂ ಸಹ ಅಲ್ಲಿರ್ತಕ್ಕಂಥವರಿಗೂ ಸಹ ತಿಳಿಸಬೇಕು ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಆಗ ಶ್ರೀಮತಿ ವೈತಮ್ಮನವರು ಹೇಳುವಂಥವರಾಗಿದ್ದಾರೆ, ದೇವರು ನಮಗೆ ಮಾಡಲಿಕ್ಕೆ ಕೊಟ್ಟಿರುವ ಕಾರ್ಯವು ಇನ್ನೂ ಮುಗಿದಿಲ್ಲ. ಇಲ್ಲಿ ಆತನ ಕಾರ್ಯವು ಮುಗಿದಾಗ ಖಂಡಿತವಾಗಿಯೂ ನಾವು ಬ್ಯಾಟಲ್ ಕ್ರಿಕ್ಗೆ ಹೋಗಬೇಕೆಂದು ದೇವರು ನಮಗೆ ತಿಳಿಸುತ್ತಾನೆ ಎಂದು ಹೇಳಿದರು. ಅವರು ಹಿರಿಯರಾದ ಸ್ಟಾರ್ ಎಂಬುವರೊಂದಿಗೆ ಮಾತನಾಡುತ್ತಾ ಈ ರೀತಿಯಾಗಿ ಒಂದು ಕಾರ್ಯದಲ್ಲಿ ಮಗ್ನರಾದರು. ಆ ಯುವಕನು ಹಿರಿಯರಾದಂಥ ಸ್ಟಾರ್ರೊಂದಿಗೆ ಶ್ರೀಮತಿ ವೈಟಮ್ಮನವರು ಅಧಿಕಾರಯುಕ್ತವಾಗಿ ಅಂದರೆ ಕರುಣೆಯಿಂದ ಮಾತನಾಡಿದಾಗ ನಾನು ತಪ್ಪು ಮಾಡುತ್ತಿದ್ದೇನೆಂಬ ಅರಿವು ನನಗಾಯಿತು ಎಂದು ಹೇಳಿದನು. ಆಗ ಯುವಕನು ಒಂದು ವೇಳೆ ತನ್ನ ತಪ್ಪನ್ನು ಮನವರಿಕೆ ಮಾಡಿಕೊಂಡು ದೇವರ ಮಾರ್ಗಕ್ಕೆ ಸೇರಬೇಕೆಂಬ ಉದ್ದೇಶದಿಂದ ಅವನು ಶ್ರೀಮತಿ ವೈಟಮ್ಮನವರು ಕೆಲವು ದಿನಗಳ ಕಾಲ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ವಿಶ್ವಾಸಿಗಳೊಂದಿಗೆ ಇರುವಂತೆ ಆ ಯುವಕನಿಗೆ ಎಚ್ಚರಿಸುವಂತವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಯಾವಾಗ ನಾವು ನಮ್ಮ ಸತ್ಯದಲ್ಲಿರತಕ್ಕಂಥ ವಿಶ್ವಾಸಿಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಕ್ಕಂಥವರಾಗಿದ್ದೇವೋ ಆವಾಗ ನಾವು ಸುಳ್ಳು ಪ್ರವಾದನೆಗಳಿಗೆ ಸುಳ್ಳು ಬೋಧನೆಗಳಿಗೆ ಬಿದ್ದು ಹೋಗುವಂಥವರಾಗಿದ್ದೇವೆ. ಹಾಗಾಗಿ ನಾವು ನಮ್ಮ ಸಭೆಯಲ್ಲಿರ್ತಕ್ಕಂಥ ಸತ್ಯದಲ್ಲಿ ನೆಲೆಗೊಂಡಿರ್ತಕ್ಕಂಥ ವಿಶ್ವಾಸಿಗಳ ಜೊತೆ ಯಾವಾಗಲೂ ವ್ಯಕ್ತಿಗಳು ಸತ್ಯದಲ್ಲಿ ನೆಲೆಗೊಂಡಿದ್ದಾರೆ ಎಂಬುದಾಗಿ. ಪ್ರಿಯ ಕೇಳುವರೆ, ಕೊನೆಯ ಕಾಲದಲ್ಲಿ ಈ ರೀತಿಯಾಗಿ ಅನೇಕ ವಿರುದ್ಧವಾದಂಥ ಮಾತುಗಳನ್ನು ಆಡ್ತಕ್ಕಂಥವರಾಗಿದ್ದಾರೆ. ಆದರೆ ನಾವು ಸತ್ಯವೇದವನ್ನು ತಿಂದರೆ ಮಾತ್ರ ಆ ಸುಳ್ಳು ಪ್ರವಾದಿ ಯಾರು, ನಿಜ ಪ್ರವಾದಿ ಯಾರು, ಅವರು ಹೇಳ್ತಕ್ಕಂಥದ್ದು ಸತ್ಯವೇದದಲ್ಲಿ ಇದೆಯಾ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಆ ವಂಚನೆಯಿಂದ ಆ ಮೋಸದಿಂದ ನಾವು ಹೊರಬರಲು ಸಾಧ್ಯ. ಹಾಗಾಗಿ ಆಯ್ದುಕೊಂಡವರನ್ನು ಸಹ ಅವರು ಮೋಸಗೊಳಿಸುವಂಥವರಾಗಿದ್ದಾರೆ. ದೇವರು ಎಚ್ಚರಿಸುವಂತನಾಗಿದ್ದಾನೆ. ಆತನ ಎರಡನೇ ಬರವಣಕ್ಕೂ ಮೊದಲು ಸುಳ್ಳು ಪ್ರವಾದಿಗಳು ಬರುವಂಥವರಾಗಿದ್ದಾರೆ. ನಾವು ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರೋಣ. ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಇನ್ನೂ ಸಹ ದೇವರು ಹೇಳಿರ್ತಕ್ಕಂತಹ ಈ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ ಸ್ವಾಮಿ, ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ನೀನು ನಮಗೆ ಎಚ್ಚರಿಕೆಯನ್ನು ನೀಡಿದೆಯೇ ಸ್ವಾಮಿ? ಆ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಸುಳ್ಳು ಪ್ರವಾದಿಗಳು ನಮ್ಮ ಮಧ್ಯೆ ಇದ್ದಾರೆ. ಕೇಳುಗರ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಸತ್ಯವೇದಕ್ಕೆ ತಕ್ಕಂತೆ ಹೇಳುವಂಥವರನ್ನು ಅವರು ಪರೀಕ್ಷಿಸಿ ಅರ್ಥ ಮಾಡಿಕೊಂಡು ಸತ್ಯದಲ್ಲಿ ನೆಲೆಗೊಳ್ಳುವಾಗಿಯೂ ಬರ್ತಕ್ಕಂತಹ ಆ ದುರಾತ್ಮಗಳ ಬೋಧನೆ ವಂಚನೆಗಳಿಂದ ತಪ್ಪಿಸಿಕೊಳ್ಳುವಾಗೆ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.